ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೂರನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಭಾಗದ ನಾಲ್ಕನೇ ಘಟಕವನ್ನು ಪಾಠ ಮಾಡುವವರು ತಿಪಟೂರು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗೇಂದ್ರಪ್ಪ ಇ. ಈಗ ಕೇಳೋಣ ಐದನೇ ಸಂಚಿಕೆ.
ಎಲ್ರಿಗೂ ನಮಸ್ಕಾರ. ಇಂದಿನ ತರಗತಿಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ. ನಾವೀಗಾಗಲೇ ಅವಿಭಕ್ತ ಕುಟುಂಬದ ಸಂರಚನೆಯ ಬಗ್ಗೆ ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈಗ ಪ್ರಸ್ತುತ ತರಗತಿಯಲ್ಲಿ ಸಂಗಾತಿ ಆಯ್ಕೆ, ವಿವಾಹ ಹಾಗೂ ದಾಂಪತ್ಯ ಸಂಬಂಧದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಆಗಿವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸಂಗಾತಿ ಆಯ್ಕೆ, ವಿವಾಹ ಹಾಗೂ ದಾಂಪತ್ಯ ಸಂಬಂಧ ಅಂತಕ್ಕಂಥದ್ದು, ಸೆಲೆಕ್ಷನ್ ಆಫ್ ಮೇಟ್, ಮ್ಯಾರೇಜ್ ಆ್ಯಂಡ್ ಕಂಜುಯಲ್ ರಿಲೇಷನ್ಶಿಪ್. ಅಂದರೆ ಇಲ್ಲಿ ಪರಂಪರಾಗತವಾದ ಕುಟುಂಬದಲ್ಲಿ ವಿವಾಹವೆಂದರೆ ಹಿರಿಯರಿಂದ ಪೂರ್ವ ನಿರ್ಧರಿತ ಹಾಗೂ ವ್ಯವಸ್ಥಿತ ವಿವಾಹವೇ ಆಗಿತ್ತು. ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ವಿವಾಹ ಅಂತಂದರೆ ಏನಪ್ಪ ಅಂದರೆ ಇಲ್ಲಿ ಪೂರ್ವ ನಿರ್ಧಾರಿತ ಅಂತಂದರೆ ಮೊದಲೇ ನಿರ್ಧಾರ ಮಾಡ್ತಿದ್ರು. ಆ ಕುಟುಂಬದ ಹಿರಿಯರು ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ಇರ್ತಿದ್ರು ಅವರೇ ವಿವಾಹದ ವಧು ವರರು ಯಾರು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಅವರು ಪೂರ್ವ ನಿಗದಿಯನ್ನು ಮಾಡ್ತಿದ್ರು. ಅಲ್ಲಿ ಸಂಗಾತಿಗಳಿಗೆ ಆಯ್ಕೆಯನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರಲಿಲ್ಲ. ಅಂದರೆ ಸಂಗಾತಿಗಳ ಆಯ್ಕೆಯಲ್ಲಿ ವಧುವರರಿಗೆ ಸ್ವಾತಂತ್ರ್ಯವೇ ಇರಲಿಲ್ಲ. ಯಾರು ವಿವಾಹಕ್ಕೆ ಅಣಿಯಾಗಿರ್ತಿದ್ರು ಅಥವಾ ವಿವಾಹದ ಪ್ರಕ್ರಿಯೆಯಲ್ಲಿ ತೊಡಗಿರ್ತಿದ್ರೋ ಅವರ ಒಂದು ಬಯಕೆಗಳಿಗೆ ಅಥವಾ ಅವರ ಒಂದು ಅಭಿಪ್ರಾಯಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇರಲಿಲ್ಲ. ವಿವಾಹವೆಂದರೆ ಅದು ತಂದೆ ತಾಯಿಯರ ಹೊಣೆಗಾರಿಕೆ ಎಂಬ ಭಾವನೆ ಇತ್ತು. ವಿವಾಹದ ವಯಸ್ಸು ಕೂಡ ತೀರಾ ಕಡಿಮೆ ಇತ್ತು. ಕುಟುಂಬದ ಬಳಗದ ವ್ಯಾಪ್ತಿಯಲ್ಲಿ ವಿವಾಹವಾಗುತ್ತಿದ್ದುದೇ ಆಗ ಅಧಿಕವಾಗಿತ್ತು. ಅಂದರೆ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಹಿಂದೆ ಹೇಗಿತ್ತಪ್ಪ ಅಂತಂದರೆ ಇಲ್ಲಿ ವಿವಾಹ ಅಂತಕ್ಕಂಥದ್ದನ್ನ ಕುಟುಂಬದ ಹಿರಿಯರನ್ನೇ ಪೂರ್ವ ನಿರ್ಧಾರ ಮಾಡ್ತಿದ್ರು. ವಧುವರರಿಗೆ ಯಾವುದೇ ರೀತಿ ಅಥವಾ ಸ್ವಾತಂತ್ರ್ಯವಿರಲಿಲ್ಲ. ವಿವಾಹ ಅಂದರೆ ಅದು ತಂದೆ ತಾಯಿಯರ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಎಂಬ ಭಾವನೆ ಇತ್ತು. ಮತ್ತು ವಿವಾಹದ ವಯಸ್ಸು ಕೂಡ ಭಾಳಷ್ಟು ಕಡಿಮೆ ಇರ್ತಿತ್ತು. ಒಂದೊಂದು ಬಾರಿ ಬಾಲ್ಯ ವಿವಾಹಗಳು ಕೂಡ ಹೆಚ್ಚಿನದಾಗಿ ಆಗಿರ್ತಕ್ಕಂಥದ್ದು ನಾವು ಕಂಡುಬರ್ತಿದೆ. ಹಿಂದೆಲ್ಲೂ ಕೂಡ ಬಾಲ್ಯ ವಿವಾಹಗಳು ಹೆಚ್ಚಾಗಿ ಆಗಿರ್ತಕ್ಕಂಥದ್ದು. ವಿವಾಹ ಎಲ್ಲಿ ಹೆಚ್ಚಾಗಿ ನಿರ್ಧಾರ ಆಗ್ತಿತ್ತಪ್ಪ ಅಥವಾ ಯಾರ ಜೊತೆ ನಿರ್ಧಾರ ಆಗ್ತಿತ್ತಪ್ಪ ಅಂತಂದರೆ ಕುಟುಂಬದ ಬಂಧು ಬಳಗದ ವ್ಯಾಪ್ತಿಯಲ್ಲಿನೇ ವಿವಾಹ ನಿರ್ಧಾರ ಆಗ್ತಿದ್ದಂಥದ್ದು ಕೂಡ ಹೆಚ್ಚಾಗಿತ್ತು ಅಂತಕ್ಕಂಥದ್ದು. ಅಂದರೆ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವಾಹದ ಸಂದರ್ಭದಲ್ಲಿ ವಧುವರರಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರಲಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಆದರೆ ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ವಿವಾಹದ ನಿರ್ಧಾರಗಳನ್ನು ವಿವಾಹವಾಗುವ ಹುಡುಗ ಹುಡುಗಿಯರಿಗೆ ಬಿಡಲಾಗುತ್ತಿದೆ. ಇವತ್ತು ಬದಲಾವಣೆಯಾಗಿದೆ. ವಿವಾಹದ ನಿರ್ಧಾರವನ್ನು ಯಾರು ವಿವಾಹಕ್ಕೆ ಒಳಪಡ್ತಾರೋ ಅಂದರೆ ವಧುವರರ ತೀರ್ಮಾನಕ್ಕೇ ಬಿಡಲಾಗುತ್ತೆ. ಅಲ್ಲಿ ವಧುವರರನ್ನೇ ಯಾರು ನನಗೆ ವಧು ಬೇಕು ಅಥವಾ ವರ ಯಾರು ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನಿಸ್ತಕ್ಕಂಥದ್ದು ಹುಡುಗ ಹುಡುಗಿಯರಿಗೆ ಬಿಡಲಾಗುತ್ತದೆ. ಅವರ ಒಪ್ಪಿಗೆಯ ನಂತರ ಹಿರಿಯರು ವಿವಾಹದ ವ್ಯವಸ್ಥೆ ಮಾಡುವುದು ಈಗ ಸಾಮಾನ್ಯ. ಮೊದಲಿಗೆ ಏನಾಗಿದೆಯಪ್ಪ ಅಂದರೆ ಮೊದಲು ಹುಡುಗ ಒಪ್ಪಬೇಕು, ಹುಡುಗಿ ಒಪ್ಪಬೇಕು. ಇವರು ಆದ ನಂತರ ಕುಟುಂಬದ ಹಿರಿಯರು ಅಲ್ಲಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಮುಂದಾಗ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಹಿರಿಯರ ಒಪ್ಪಿಗೆ ಪಡೆದ ಪ್ರೇಮ ವಿವಾಹಗಳ ಸಂಖ್ಯೆಯು ಅಧಿಕಗೊಳ್ಳುತ್ತಿವೆ. ಇವತ್ತು ಪ್ರೇಮ ವಿವಾಹಗಳು ಕೂಡ ಆಗ್ತಾ ಇದ್ದಾವೆ, ಅದಕ್ಕೆ ಹಿರಿಯರ ಒಪ್ಪಿಗೆನೂ ಕೂಡ ಕೊಟ್ಟಿದ್ದಾರೆ ಅಥವಾ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ವಿವಾಹ ಕಾಯ್ದೆಗಳ ಪ್ರಭಾವದಿಂದ ವಿವಾಹದ ವಯಸ್ಸು ಕೂಡ ಈಗ ಹೆಚ್ಚಾಗಿದೆ. ಇಲ್ಲಿ ವಿವಾಹ ಕಾಯ್ದೆಗಳು ಬಂದಾದ ಮೇಲೆ ವಿವಾಹದ ವಯಸ್ಸು ಏನು ಹೆಚ್ಚಾಗಬೇಕು ಅಂತಕ್ಕಂಥದ್ದು ಅದು ಕೂಡ ಹೆಚ್ಚಾಗಿದೆ. ಮತ್ತು ವಿವಾಹವನ್ನು ಈ ಹಿಂದಿನಂತೆ ಸಾಂಪ್ರದಾಯಿಕ ಮಾದರಿಯಲ್ಲಿ ಮಾಡಬೇಕೆಂಬ ಒತ್ತಾಯವೂ ಈಗಿರುವುದಿಲ್ಲ. ಅದರಲ್ಲಿ ಆಧುನಿಕತೆಯ ಅಂಶಗಳು ಕೂಡ ತೀರ ಸಹಜವಾಗಿ ಎಂಬಂತೆ ಸೇರಿಕೊಳ್ಳುತ್ತಿವೆ. ಕುಟುಂಬದ ಬಂಧುಗಳು ಮೂಲದ ಹೊರಗಡೆ ಹೋಗಿ ತಮಗೆ ಸೂಕ್ತ ಕಂಡವರನ್ನು ಸಂಗಾತಿಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಮನೆಯ ಮಕ್ಕಳಿಗಿದೆ. ಇವತ್ತು ಮನೆಯ ಮಕ್ಕಳಿಗೆ ನೀನು ಈ ನಮ್ಮ ರಕ್ತ ಸಂಬಂಧಿಗಳಲ್ಲಿ ಅಥವಾ ಬಂಧು ಬಳಗದಲ್ಲಿ ನೀವು ವಿವಾಹವಾಗಬೇಕು ಅಂತಕ್ಕಂಥ ಕಟ್ಟುನಿಟ್ಟಾದ ನಿಯಮಗಳೇನಿಲ್ಲ. ಅವರು ತಮ್ಮ ಬಂಧು ಬಳಗವನ್ನು ಬಿಟ್ಟು ಅಥವಾ ತಮ್ಮ ಮೂಲವನ್ನು ಬಿಟ್ಟು ಹೊರಗಡೆ ಹೋಗಿಯೂ ಕೂಡ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇದೆ. ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಮತ್ತು ವಿವಾಹದ ವಯಸ್ಸು ಅಂತಕ್ಕಂಥದ್ದು ಈಗ ಮತ್ತೊಂದು ಅಂಶದಿಂದ ಹೆಚ್ಚಾಗಿರ್ತಕ್ಕಂಥ ಕಾಣ್ಬೋದು. ಶಿಕ್ಷಣ ಮತ್ತು ಉದ್ಯೋಗವನ್ನು ಪಡೆಯುವ ಅಂಶಗಳಿಂದಲೂ ಕೂಡ ವಿವಾಹದ ವಯಸ್ಸು ಹೆಚ್ಚಾಗಿರ್ತಕ್ಕಂಥದ್ದನ್ನ ಕಾಣ್ತಾ ಹೋಗ್ಬೋದು. ಅಂದರೆ ಒಂದು ಕಡೆ ಶಿಕ್ಷಣವನ್ನು ಪೂರೈಸಬೇಕು ಅಂತಕ್ಕಂಥ ಧಾವಂತ, ಮತ್ತೊಂದು ಕಡೆ ಉದ್ಯೋಗವನ್ನು ಪಡ್ಕೊಳ್ಬೇಕು. ಎರಡೂ ಅಂಶಗಳಿಂದ ತನ್ನಷ್ಟಕ್ಕೆ ತಾನೇ ವಿವಾಹದ ವಯಸ್ಸು ಹೆಚ್ಚಾಗಿರ್ತಕ್ಕಂಥದ್ದು. ಹಿಂದೆಲ್ಲನೂ ಕೂಡ ವಿವಾಹವನ್ನು ಮಾಡಬೇಕಾದ್ರೆ ಶಿಕ್ಷಣ ಇರಲಿಲ್ಲ ಅಥವಾ ಯಾವುದೇ ರೀತಿ ಆಗಿರ್ತಕ್ಕಂಥ ಅಡ್ಡಿ ಆತಂಕಗಳಿರಲಿಲ್ಲ, ಅದರಿಂದ ಭಾಳಷ್ಟು ಚಿಕ್ಕ ವಯಸ್ಸಿನಲ್ಲೇ ವಿವಾಹವನ್ನು ಮಾಡ್ತಿದ್ರು. ಬಟ್ ಇವತ್ತಾಗಿಲ್ಲ, ಬದಲಾವಣೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಆದರೂ ಕೂಡ ಅಂತರ್ಜಾತಿಯ ಅಂತರ್ಮತೀಯ ವಿವಾಹಗಳು ಪ್ರಕರಣಗಳು ಇಲ್ಲಿ ಅಪರೂಪ. ವಿವಾಹದ ದೃಷ್ಟಿಯಿಂದ ಉಪಜಾತಿಗಳೊಳಗಿನ ನಿರ್ಬಂಧಗಳನ್ನು ಈಗ ಅಷ್ಟಾಗಿ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಗಂಡ ಹೆಂಡಿರ ದಾಂಪತ್ಯ ಸಂಬಂಧವು ಈ ಹಿಂದಿನಂತೆ ಅಲಕ್ಷ್ಯಕ್ಕೆ ಒಳಗಾಗಿಲ್ಲ. ಅದಕ್ಕೆ ಈಗ ರಕ್ತ ಸಂಬಂಧದಷ್ಟೇ ಮಹತ್ವ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ನಮ್ಮ ಸಂಗಾತಿ ಆಯ್ಕೆ ವಿವಾಹ ಮತ್ತು ದಾಂಪತ್ಯ ಸಂಬಂಧದಲ್ಲಿ ಹಿಂದೆ ಇದ್ದದ್ದಕ್ಕಿಂತಲೂ ಕೂಡ ಈಗ ಸುಧಾರಣೆಯಾಗಿದೆ ಅಂತಕ್ಕಂಥ ಅಂಶಗಳನ್ನು ಹೇಳ್ಬೋದು. ಆದರೆ ಸುಧಾರಣೆಯಾಗಿದೆ ಅಂದ ಮಾತ್ರಕ್ಕೆ ಅಂತರ್ಜಾತಿ ವಿವಾಹಕ್ಕೆ ಹೆಚ್ಚು ಮನ್ನಣೆ ಇದೆ ಅಥವಾ ಅಂತರ್ಮತೀಯ ವಿವಾಹಗಳಿಗೆ ಹೆಚ್ಚು ಮನ್ನಣೆ ಇದೆ ಅಂತಕ್ಕಂಥದ್ದು ನಾವು ಹೇಳೋಕ್ಕಲ್ಲ. ಈ ಪ್ರಕರಣಗಳು ಅಪರೂಪ, ಅಂತರ್ಜಾತಿ ಅಂತರ್ವಿವಾಹಗಳು ಅಪರೂಪ. ಅದು ಕೆಲವು ಸಕ್ಸಸ್ ಆಗಿದೆ, ಕೆಲವು ಫೇಲ್ಯೂರ್ ಆಗಿದೆ, ಆದರೆ ಅಷ್ಟೊಂದು ಪ್ರಾಶಸ್ತಿ ಇಲ್ದಿರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ಬೋದು. ಆದರೆ ವಿವಾಹ ದೃಷ್ಟಿಯಿಂದ ಉಪಜಾತಿಗಳೊಳಗಿನ ನಿರ್ಬಂಧಗಳು ಕೂಡ ಕಡಿಮೆ ಆಗ್ತಿದೆ. ಇವತ್ತು ಹಿಂದೆಲ್ಲನೂ ಕೂಡ ಇಂತಹ ಉಪಜಾತಿಯವರು ಇಂತಹ ಉಪಜಾತಿಯೊಂದಿಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಳ್ಬೇಕು ಅಂತಕ್ಕಂಥ ಕಟ್ಟುನಿಟ್ಟಾದ ಸಂಪ್ರದಾಯಗಳು ಇದ್ದವು. ಆದರೆ ಇವತ್ತು ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದನ್ನ ಅಥವಾ ನಿರ್ಬಂಧಗಳಲ್ಲಿ ಸಡಿಲತೆಯನ್ನು ನಾವು ಕಾಣ್ತೀವಿ. ಮತ್ತು ಗಂಡ ಹೆಂಡತಿಯರ ದಾಂಪತ್ಯ ಸಂಬಂಧ ಈ ಹಿಂದಿನಂತೆ ಅಲಕ್ಷ್ಯಕ್ಕೆ ಒಳಗಾಗಿಲ್ಲ. ಹಿಂದೆ ಭಾಳಷ್ಟು ಗಂಡ ಹೆಂಡತಿ ಸಂಬಂಧ ಅಂದರೆ ಅದು ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿರಲಿಲ್ಲ, ಇವತ್ತು ಆ ರೀತಿ ಇಲ್ಲ. ಇವತ್ತು ಭಾಳಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಈಗ. ಅಂದರೆ ರಕ್ತ ಸಂಬಂಧಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಇದೆಯೋ ತನ್ನ ಪತ್ನಿಗೂ ಕೂಡ ಅಷ್ಟೇ ಮಹತ್ವವನ್ನು ಕೊಡ್ತಕ್ಕಂಥದ್ದು ಕಂಡು ಬಂದಿದೆ. ಕುಟುಂಬದ ಯಶಸ್ಸು ಈ ಸಂಬಂಧ ಅನ್ಯೂನ್ಯತೆಯ ಮಟ್ಟವನ್ನು ಹೊಂದಿಕೊಂಡಿದೆ ಎಂದು ಹೇಳಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಗಂಡ ಹೆಂಡತಿ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿದರೆ ಆ ಕುಟುಂಬ ಯಶಸ್ವಿಯಾಗಿತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಕುಟುಂಬ ಯಶಸ್ಸನ್ನು ಕಾಣಬೇಕಾದ್ರೆ ಪತಿ ಪತ್ನಿಯರ ಅನ್ಯೂನ್ಯತೆಯ ಸಂಬಂಧ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಹಾಗಾಗಿ ಈ ಎಲ್ಲ ಅಂಶಗಳಲ್ಲೂ ಕೂಡ ನಾವು ಬದಲಾವಣೆಯಾಗಿರ್ತಕ್ಕಂಥದ್ದು, ಎಲ್ಲ ಅಂಶಗಳಂದರೆ ಸಂಗಾತಿ ಆಯ್ಕೆ, ವಿವಾಹ, ದಾಂಪತ್ಯದ ಸಂಬಂಧಗಳಲ್ಲಿ ಬದಲಾವಣೆ ಆಗಿದೆ ಅವಿಭಕ್ತ ಕುಟುಂಬಗಳಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ನೆಕ್ಸ್ಟ್ ಒನ್, ಅವಿಭಕ್ತ ಕುಟುಂಬ ಸಂರಚನೆಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಮತ್ತೊಂದೇನಪ್ಪ ಅಂತಂದರೆ ದುರ್ಬಲಗೊಳ್ಳುತ್ತಿರುವ ಕೌಟುಂಬಿಕ ನಿಯಮಗಳು, ವೀಕನಿಂಗ್ ಫ್ಯಾಮಿಲಿ ನಾರಮ್ಸ್. ಪರಂಪರಾಗತ ಕುಟುಂಬವು ಹೆಚ್ಚಿನ ಎಲ್ಲ ವಿಷಯಗಳಲ್ಲಿ ಶಿಸ್ತಿಗೆ ಹಾಗೂ ಸಂಪ್ರದಾಯಕ್ಕೆ ಬದ್ಧವಾಗಿತ್ತು. ನಮ್ಮ ಪ್ರಾಚೀನ ಹಿಂದೂ ಅವಿಭಕ್ತ ಕುಟುಂಬವು ಅಂತಕ್ಕಂಥದ್ದು ಈ ಎಲ್ಲ ವಿಷಯಗಳಲ್ಲಿ ಶಿಸ್ತಿಗೆ ಸಂಪ್ರದಾಯಕ್ಕೆ ಭಾಳಷ್ಟು ಬದ್ಧವಾಗಿತ್ತು. ಕಟ್ಟುನಿಟ್ಟಾದಂತಹ ಒಂದು ನಿಯಮಗಳಿದ್ದವು. ಎಲ್ಲವೂ ವ್ಯವಸ್ಥಿತ ಕ್ರಮದಂತೆ ನಿಗದಿತ ರೀತಿಯಂತೆ ಸಾಂಪ್ರದಾಯಿಕ ಮಾದರಿಯಲ್ಲಿ ನಡೆಯುವುದು ಅದರ ಕ್ರಮ. ಅಂದರೆ ಹಿಂದೂ ವಿಭಕ್ತ ಕುಟುಂಬದಲ್ಲಿ ಹೀಗೇ ಆಗಬೇಕು, ಹೀಗೇ ನಡೀಬೇಕು, ಇದೇ ಸಂಪ್ರದಾಯ ಇರಬೇಕು, ಇದೇ ಸಂಸ್ಕಾರಗಳಿರಬೇಕು ಅಂತಕ್ಕಂಥ ಒಂದು ಪದ್ಧತಿಗಳಿದ್ದು, ದೈನಂದಿನ ಕುಟುಂಬ ಕಾರ್ಯ ಹಾಗೂ ವ್ಯವಹಾರದಿಂದ ಹಿಡಿದು ಆಸ್ತಿಯನ್ನು ಕೊಡುವ, ಕೊಳ್ಳುವ ಹಾಗೂ ಮಕ್ಕಳಿಗೆ ಶಿಕ್ಷಣ ನೀಡುವ ಇಲ್ಲ ವಿವಾಹ ಮಾಡುವಂತಹ ಮುಖ್ಯ ವಿಷಯಗಳವರೆಗೆ ಈ ಸಂಪ್ರದಾಯ ಶರಣತೆ ಎದ್ದು ಕಾಣುತ್ತಿತ್ತು. ಅದರ ಜೊತೆಗೆ ಅತಿಥಿ ಸತ್ಕಾರ, ಹಿರಿಯರಿಗೆ ನೀಡುವ ಗೌರವ, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ಹಾಗೂ ಅವುಗಳಲ್ಲಿ ಭಾಗಿಗಳಾಗುವ ಶ್ರದ್ಧಾತ್ಮಕ ರೀತಿ, ಮಕ್ಕಳನ್ನು ಬೆಳೆಸುವ ರೀತಿ, ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ ವರ್ತನೆ, ಇವೆಲ್ಲವುಗಳಿಗೆ ಸಂಬಂಧಿಸಿದಂತೆ ಇಂದಿನ ಬಿಗುವು ಜಿಗುಟುತನ ಈಗ ಕಂಡುಬರುವುದಿಲ್ಲ. ಅಂದರೆ ಹಿಂದೆ ದೈನಂದಿನ ಕುಟುಂಬ ಕಾರ್ಯ ಹಾಗೂ ವ್ಯವಹಾರದಿಂದ ಹಿಡಿದು ಆಸ್ತಿಯನ್ನು ಕೊಡುವ, ಕೊಳ್ಳುವ, ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಇಲ್ಲವೇ ವಿವಾಹ ಮಾಡುವ ಮುಖ್ಯ ವಿಷಯಗಳವರೆಗೆ, ಅಂದರೆ ವಿವಾಹವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ಆಸ್ತಿಯನ್ನು ಮಾರ್ತಕ್ಕಂಥದ್ದಾಗಿರ್ಬೋದು ಅಥವಾ ಆಸ್ತಿಯನ್ನು ಕೊಳ್ತಕ್ಕಂಥದ್ದಾಗಿರ್ಬೋದು, ದೈನಂದಿನ ಕೌಟುಂಬಿಕ ಕಾರ್ಯಗಳಿರ್ಬೋದು, ಇವುಗಳೆಲ್ಲೂ ಕೂಡ ಸಂಪ್ರದಾಯ ಶರಣತೆ ಎದ್ದು ಕಂಡು ಬರ್ತಾ ಇತ್ತು. ಸಂಪ್ರದಾಯ ಅಂತಕ್ಕಂಥದ್ದು ಭಾಳಷ್ಟು ಇತ್ತು. ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಇದೇ ರೀತಿ ನಡ್ಕೊಳ್ಬೇಕು, ಇಂಥ ದಿವಸನೇ ಇಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಸಂಪ್ರದಾಯ ಪದ್ಧತಿ ಆಚರಣೆ ನಮ್ಮಲ್ಲಿ ಕಂಡುಬರ್ತಿತ್ತು. ಅತಿಥಿ ಸತ್ಕಾರ, ಹಿರಿಯರಿಗೆ ನೀಡುವ ಗೌರವ, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವ ಹಾಗೂ ಅವುಗಳಲ್ಲಿ ಭಾಗಿಗಳಾಗುವ ಶ್ರದ್ಧಾತ್ಮಕ ರೀತಿ, ಮಕ್ಕಳನ್ನು ಬೆಳೆಸುವ ರೀತಿ, ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ ವರ್ತನೆ, ಇವೆಲ್ಲವುಗಳಿಗೆ ಸಂಬಂಧಿಸಿದಂತೆ ಹಿಂದೆ ಭಾಳಷ್ಟು ಬಿಗುವಿನ ವಾತಾವರಣ, ಜಿಗುಟುತನ ಕಂಡುಬರ್ತಿತ್ತು. ಆದರೆ ಇವತ್ತು ಕಂಡುಬರ್ತಾ ಇಲ್ಲ. ಇವತ್ತು ಮಕ್ಕಳನ್ನು ಬೆಳೆಸ್ತಕ್ಕಂಥದ್ದು ಭಾಳ ಸರಳವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಟ್ಟು ಕಟ್ಟಳೆಗಳಿಲ್ಲದೆ ಅಥವಾ ಭಾಳಷ್ಟು ಕಟ್ಟುನಿಟ್ಟಾದ ನಿಯಮಗಳಿಲ್ಲದೆ ಬೆಳೆಸ್ತಕ್ಕಂಥ ಸನ್ನಿವೇಶಗಳನ್ನು ಕಾಣ್ಬೋದು. ಶಿಕ್ಷಣ ಕೊಡ್ತಕ್ಕಂಥದ್ದಾಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದಿರ್ಬೋದು, ನಡೆಸ್ತಕ್ಕಂಥದ್ದಿರ್ಬೋದು, ಇದೆಲ್ಲವೂ ಕೂಡ ಭಾಳ ಸರಳವಾಗಿ ದೈನಂದಿನ ಜೀವನ ನಡೆದುಕೊಂಡು ಹೋಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಿದ್ವಪ್ಪ ಅಂತಂದರೆ, ಹಿಂದೆ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೆಯುವಂತಿರಲಿಲ್ಲ, ಅಥವಾ ಶಿಕ್ಷಣವನ್ನು ಪಡ್ಕೊಂಡ್ರೂ ಕೂಡ ಇಂತಿಷ್ಟೇ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಇದಕ್ಕೆ ಮೇಲೆ ಓದಬಾರ್ದು ಅಂತಕ್ಕಂಥ ಕಟ್ಟುನಿಟ್ಟಾದ ನಿಯಮಗಳಿದ್ವು. ಬಟ್ ಇವತ್ತು ಆಗಿಲ್ಲ, ಶಿಕ್ಷಣವನ್ನು ಹೆಣ್ಮಕ್ಳು ಪಡ್ಕೊಳ್ಬೋದು, ಗಂಡ್ಮಕ್ಳು ಪಡ್ಕೊಳ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ಕಾಣ್ತೀವಿ. ಈಗಿನ ಕುಟುಂಬಗಳಲ್ಲಿ ಇಂದಿನ ಕಟ್ಟುನಿಟ್ಟು, ಶಿಸ್ತು, ಸಾಂಪ್ರದಾಯಿಕತೆ ಅಷ್ಟಾಗಿ ಕಂಡುಬರುವುದಿಲ್ಲ. ಈಗ ಕೌಟುಂಬಿಕ ಹೊಂದಾಣಿಕೆ, ಸಾಮರಸ್ಯ ಹಾಗೂ ಯಶಸ್ಸಿಗೆ ಮಹತ್ವವನ್ನು ನೀಡಲಾಗ್ತಿದೆ. ಇವತ್ತೇನಾಗಿದೆಯಪ್ಪ ಅಂತಂದರೆ, ಕೌಟುಂಬಿಕ ಹೊಂದಾಣಿಕೆ, ಸಾಮರಸ್ಯ ಮತ್ತು ಯಶಸ್ಸು, ಬೆಳವಣಿಗೆ, ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತಿದೆ. ವ್ಯಕ್ತಿಯ ಕೌಟುಂಬಿಕ ಸದಸ್ಯತ್ವ, ವಯಸ್ಸು ಮತ್ತು ಲಿಂಗದ ಅಂಶಗಳನ್ನು ಮಾತ್ರ ಅವಲಂಬಿಸಿದ್ದ ಸಾಂಪ್ರದಾಯಿಕ ಮಾದರಿಯ ಶ್ರಮ ವಿಭಜನೆ ತತ್ವ ಈಗ ಅಪ್ರಸ್ತುತವಾಗಿದೆ. ಅಂದರೆ ಹಿಂದೆ ಶ್ರಮ ವಿಭಜನೆ ತತ್ವ ಏನನ್ನು ಆಧರಿಸಿತ್ತಪ್ಪ ಅಂತಂದರೆ, ಒಂದು ಕೌಟುಂಬಿಕ ಸದಸ್ಯತ್ವವನ್ನು, ವಯಸ್ಸನ್ನು, ಲಿಂಗದ ಅಂಶಗಳ ಆಧಾರದ ಮೇಲೆ ಸಾಂಪ್ರದಾಯಿಕ ಮಾದರಿಯ ಶ್ರಮ ವಿಭಜನೆ ಇತ್ತು. ಇವತ್ತು ಅದು ಅಪ್ರಸ್ತುತವಾಗಿದೆ. ಇವತ್ತು ಏನಪ್ಪ ಅಂತಂದರೆ, ವ್ಯಕ್ತಿಗತ ಪ್ರತಿಭೆ, ಆಸಕ್ತಿ ಹಾಗೂ ಅಭಿರುಚಿಗೆ ಈಗ ಮಹತ್ವ ಹೆಚ್ಚಾಗ್ತಿದೆ. ಇವತ್ತು ವಯಸ್ಸು, ಲಿಂಗ ಮತ್ತು ಸದಸ್ಯತ್ವ ಇವುಗಳಿಗಿಂತಲೂ ಕೂಡ ಮಿಗಿಲಾಗಿ ವ್ಯಕ್ತಿಗತ ಪ್ರತಿಭೆ, ಆಸಕ್ತಿ ಹಾಗೂ ಅಭಿರುಚಿಗೆ ಹೆಚ್ಚಿನ ಮಹತ್ವ ಇದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಇದರಿಂದ ಶಿಕ್ಷಣ ಪಡೆಯುವಿಕೆ, ಉದ್ಯೋಗ ಗಳಿಸಿಕೊಂಡು ಸಂಪಾದಿಸುವಿಕೆ, ಸಂಪಾದನೆಯನ್ನು ಅನುಭವಿಸುವಿಕೆ, ವಿವಾಹವಾಗುವಿಕೆ ಎಲ್ಲದರಲ್ಲೂ ಕೂಡ ಹಳೆಯ ಮಾದರಿಯ ಬದಲು ವ್ಯಕ್ತಿ ಸ್ವಾತಂತ್ರ್ಯದ ಆದರ್ಶವನ್ನು ಪಾಲಿಸುವ ಕಡೆಗೆ ಒಲವು ಮೂಡುತ್ತಿದೆ. ಇವತ್ತೇನಾಗ್ತಿದೆಯಪ್ಪ ಅಂತಂದರೆ, ಇವತ್ತು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು, ಉದ್ಯೋಗವನ್ನು ಸಂಪಾದಿಸ್ತಕ್ಕಂಥದ್ದು, ಸಂಪಾದನೆಯನ್ನು ಅನುಭವಿಸ್ತಕ್ಕಂಥದ್ದು, ವಿವಾಹವನ್ನು ಆಗ್ತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ಹಳೆಯ ಮಾದರಿಯ ಬದಲು, ಅಂದರೆ ಹಳೆಯ ಪದ್ಧತಿಯ ಬದಲು ವ್ಯಕ್ತಿ ಸ್ವಾತಂತ್ರ್ಯದ ಆದರ್ಶವನ್ನು ಪಾಲಿಸುವ ನಿಟ್ಟಿನ ಕಡೆಗೆ ನಾವು ಸಾಕ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಅಂದರೆ ಇದರಲ್ಲೆಲ್ಲ ಬದಲಾವಣೆ ಆಗಿದೆ. ಯಾವುದರಲ್ಲಿ? ಶಿಕ್ಷಣ ಪಡ್ಕೊಳ್ಳೋದ್ರಲ್ಲಿರ್ಬೋದು, ಉದ್ಯೋಗ ಗಳಿಸೋದ್ರಲ್ಲಿರ್ಬೋದು, ತಾನು ದುಡಿದಂಥ ಹಣವನ್ನು ತಾನೇ ಅನುಭವಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ವಿವಾಹವಾಗ್ತಕ್ಕಂಥದ್ದಾಗಿರ್ಬೋದು, ಇವುಗಳೆಲ್ಲವೂ ಕೂಡ ವ್ಯಕ್ತಿ ಸ್ವಾತಂತ್ರ್ಯದ ಆದರ್ಶವನ್ನು ಪಾಲಿಸುವ ಕಡೆಗೆ ನಾವು ಮುನ್ನಡೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಬೆಳೆಯುತ್ತಿರುವ ಈ ವ್ಯಕ್ತಿ ಸ್ವಾತಂತ್ರ್ಯದ ಹಾಗೂ ಪ್ರಜಾಪ್ರಭುತ್ವದ ಭಾವನೆಗಳು ಕುಟುಂಬದ ಪರಂಪರಾಗತ ನಿಯಮಗಳನ್ನು ದುರ್ಬಲಗೊಳಿಸುತ್ತಿವೆ. ಇವತ್ತೇನಾಗ್ತಿದೆಯಪ್ಪ ಅಂತಂದರೆ, ಬೆಳೀತಿರ್ತಕ್ಕಂಥ ವ್ಯಕ್ತಿ ಸ್ವಾತಂತ್ರ್ಯದ ಹಾಗೂ ಪ್ರಜಾಪ್ರಭುತ್ವದ ಭಾವನೆಗಳು, ಯಾವಾಗ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ಭಾವನೆ ಬೆಳೀತಾ ಇದೆಯೋ, ಆಗ ಈ ವಂಶಪಾರಂಪರ್ಯವಾಗಿ ಬಂದಂತಹ ನಿಯಮಗಳು ದುರ್ಬಲ ಆಗ್ತಾ ಇದೆ. ಆದಾಗ್ಯೂ ಕುಟುಂಬ ವ್ಯವಸ್ಥೆ ಕುಸಿಯುತ್ತಿಲ್ಲ, ಅದು ಹೊಸ ಭಾವನೆಗಳಿಗೆ ಹೊಂದಿಕೊಳ್ಳುತ್ತಿದೆ. ಅಂದರೆ ಇಲ್ಲಿ ನೀವು ಇನ್ನೊಂದು ಗಮನಿಸ್ಕೊಳ್ಬೇಕಂದ್ರೆ, ಕುಟುಂಬದ ಸಂರಚನೆಯ ಕಾರ್ಯದಲ್ಲಿ ಬದಲಾವಣೆ ಆಗ್ತಿದೆ ವಿನಃ ಕುಟುಂಬನೇ ಬದಲಾವಣೆ ಆಗ್ತಿಲ್ಲ, ಅಥವಾ ಕುಟುಂಬ ಕುಸಿತಾ ಇಲ್ಲ, ಅಥವಾ ಕುಟುಂಬ ಕಣ್ಮರೆ ಆಗ್ತಿಲ್ಲ. ಕುಟುಂಬ ಅಸ್ತಿತ್ವದಲ್ಲಿದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಯಾಕಂದರೆ ಭಾರತೀಯ ಸಮಾಜಕ್ಕೆ ಕುಟುಂಬ ಅಂತಕ್ಕಂಥದ್ದು ಭಾಳ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಇದು ಆಧಾರ ಸ್ತಂಭ. ಹಾಗಾಗಿ ಈ ಕುಟುಂಬ ಅಂತಕ್ಕಂಥದ್ದು ಹೊಸ ಭಾವನೆಗಳಿಗೆ ಹೊಂದ್ಕೊಳ್ತಾ ಇದೆ. ಹೊಸ ಭಾವನೆಗಳಂದ್ರೆ ಏನು? ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಹೊಸ ಭಾವನೆ, ಪ್ರಜಾಪ್ರಭುತ್ವದ ಭಾವನೆ ಅಂತಕ್ಕಂಥದ್ದು ಹೊಸ ಭಾವನೆ, ಅಥವಾ ಅವನ ಒಂದು ಆಸೆ ಆಕಾಂಕ್ಷೆಗಳಂತಕ್ಕಂಥದ್ದು, ಅಥವಾ ಅವನ ಬಯಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಇದೆಲ್ಲನೂ ಕೂಡ ಅವನ ಹೊಸ ಭಾವನೆ ಅಂತಕ್ಕಂಥದ್ದು. ಈ ಹೊಸ ಭಾವನೆಗಳಿಗೆ ಕುಟುಂಬ ಅಂತಕ್ಕಂಥದ್ದು ಒಂದು ವೇದಿಕೆಯನ್ನು ಸಜ್ಜು ಮಾಡಿಕೊಟ್ಟಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಮತ್ತೊಂದು ಕುಟುಂಬದ ಸಂರಚನೆಯಲ್ಲಿನ ಬದಲಾವಣೆ ಏನಪ್ಪ ಅಂತಂದರೆ, ಕುಟುಂಬ ಭಾವನೆ ಮತ್ತು ಅಭಿಮಾನಗಳಿಗೆ ಕುಂದುಂಟಾಗುತ್ತಿದೆಯೇ ಪ್ರಶ್ನೆ. ಕುಟುಂಬ ಭಾವನೆ ಅಂತಕ್ಕಂಥದ್ದು ಅಭಿಮಾನಗಳಿಗೆ ಕುಂದುಂಟಾಗುತ್ತಿದೆ. ಅಂದರೆ ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬದ ಬಗ್ಗೆ ಜನ ಇರಿಸಿದ್ದ ಗೌರವ, ಶ್ರದ್ಧೆ ಹಾಗೂ ಅಭಿಮಾನ ಈಗ ಕುಂದುತ್ತಿದೆ ಎಂಬುದು ಒಂದು ಅಭಿಪ್ರಾಯ. ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬದ ಬಗ್ಗೆ ಜನ ಒಂದು ಉತ್ತಮವಾದಂಥ ಗೌರವವನ್ನು, ಪ್ರಾಮುಖ್ಯತೆಯನ್ನು, ಶ್ರದ್ಧೆಯನ್ನು, ಅಭಿಮಾನವನ್ನು ಇರಿಸಿದ್ರು, ಇವತ್ತು ಅದು ಕುಂದುತ್ತಿದೆಯೇ ಅಂತಕ್ಕಂಥ ಅಭಿಪ್ರಾಯ. ಈಗಿನ ಕುಟುಂಬದ ಬಗೆಗಿನ ಕೆಲವು ಅವಲೋಕನಗಳು ಅಭಿಪ್ರಾಯವನ್ನು ಪುಷ್ಟೀಕರಿಸುತ್ತವೆ. ಅಂದರೆ ಕೆಲವೊಂದು ಅಧ್ಯಯನಗಳು ಕೂಡ ಈ ಅಭಿಪ್ರಾಯವನ್ನು ಪುಷ್ಟೀಕರಿಸುತ್ತವೆ. ಉದಾಹರಣೆಗೆ, ನಮ್ಮ ಕೌಟುಂಬಿಕ ಸಂಬಂಧಗಳು ಸಡಿಲಗೊಳ್ಳುತ್ತಿವೆ. ಕುಟುಂಬ ಭಾವನೆ ಅಭಿಮಾನಗಳಿಗೆ ಕುಂದುಂಟಾಗುತ್ತಿದೆಯೇ? ಇದಕ್ಕೆ ಹೌದು ಅಂತಕ್ಕಂಥ ಕೆಲವೊಂದು ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬದ ಬಗ್ಗೆ ಜನರು ಹೊಂದಿದ್ದಂತಹ ಗೌರವ, ಶ್ರದ್ಧೆ, ಅಭಿಮಾನ ಈಗ ಕಡಿಮೆಯಾಗುತ್ತಿದೆಯೇ ಎಂಬುದು ಒಂದು ಅಭಿಪ್ರಾಯ. ಈಗಿನ ಕುಟುಂಬದ ಬಗೆಗಿನ ಕೆಲವು ಅವಲೋಕನಗಳು ಈ ಅಭಿಪ್ರಾಯಗಳನ್ನು ಪುಷ್ಟೀಕರಿಸ್ತಾ ಹೋಗ್ತವೆ. ಅಂದರೆ ಈಗ ಇತ್ತೀಚೆಗೆ ನಡೆದಿರತಕ್ಕಂಥ ಅಧ್ಯಯನಗಳು ಈ ಒಂದು ಮಾತನ್ನು ಪುಷ್ಟೀಕರಿಸ್ತವೆ. ಅಂದರೆ ಅದಕ್ಕೆ ಸರಿ ಅಂತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಉದಾಹರಣೆಗೆ ನಮ್ಮ ಕೌಟುಂಬಿಕ ಸಂಬಂಧಗಳು ಸಡಿಲಗೊಳ್ಳುತ್ತವೆ. ಇವತ್ತು ಕೌಟುಂಬಿಕ ಸಂಬಂಧಗಳು ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಭಾಳಷ್ಟು ಸಡಿಲಗೊಳ್ತಾ ಇದ್ದಾವೆ. ಮನೆ ದೇವರ ಫೋಟೋಗಳು, ಮನೆತನದ ಹಿರಿಯರ ಫೋಟೋಗಳು ಈಗ ಎಷ್ಟೋ ಕಡೆ ಕಾಣಿಸೋದೇ ಇಲ್ಲ. ಇವತ್ತು ಗಮನಿಸಿ ನೋಡಿ, ಹಿಂದೆ ಎಲ್ಲ ಯಾವುದಾದ್ರೂ ನೀವು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮನೆಗೆ ಭೇಟಿ ನೀಡಿದಾಗ ಅಲ್ಲಿ ಕೌಟುಂಬಿಕ ಸಂಬಂಧಗಳು ಅಂತಕ್ಕಂಥದ್ದು ಭಾಳಷ್ಟು ಗಟ್ಟಿಯಾಗಿದ್ದು, ಮನೆ ದೇವರ ಫೋಟೋಗಳು ಇಡೀ ಮನೆ ಅಜ್ಜಾರದಲ್ಲಿ ಅಥವಾ ಹಾಲ್ನಲ್ಲಿ ಮನೆಯ ದೇವರ ಫೋಟೋಗಳು, ಮನೆತನದ ಹಿರಿಯರ ಫೋಟೋಗಳು ಭಾಳಷ್ಟು ಇರ್ತಿದ್ದವು. ಕುಟುಂಬದ ಪೂರ್ವಿಕರ ಹೆಸರುಗಳಿಗೆ ಸದಸ್ಯರುಗಳಿಗೆ ತಿಳಿದಿರುವುದಿಲ್ಲ. ವಂಶಾವಳಿಯ ಸರಮಾಲೆಯನ್ನು ಕಂಠಪಾಠ ಮಾಡುವ, ಬರೆಯಿಸಿ ಇಡುವ ಕ್ರಮ ಈಗ ಇಲ್ಲ. ಈಗಿನವರಿಗೆ ಅವು ಬೇಕಿಲ್ಲ. ಮನೆತನದ ಕ್ರಮಗಳು, ವಿಶೇಷ ಸಮಾರಂಭಗಳು, ದೇವರ ಕಾರ್ಯ ಹಾಗೂ ನಿಯಮ ನಿಷ್ಠೆಗಳ ಬಗ್ಗೆ ತಾತ್ಸಾರ ಭಾವನೆ ಹೆಚ್ಚಾಗಿದೆ. ತೀರಿಕೊಂಡವರ ಬಗ್ಗೆ ಶ್ರದ್ಧಾ ಕಡಿಮೆಯಾಗಿದೆ. ಹಾಗೆಯೇ ಕಾಲವಾದ ಹಿರಿಯರನ್ನು ಶ್ರದ್ಧಾ ಭಕ್ತಿಯಿಂದ ನೆನಪಿಸಿಕೊಂಡು ಮಾಡಬೇಕಾದ ಶ್ರದ್ಧಾಗಳು ಅರ್ಥಹೀನವಾದ ಕ್ರಿಯಾವಿಧಿಗಳಾಗಿವೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಭಾವನೆ ಇದೆ. ಅಂದರೆ ಕುಟುಂಬದ ಭಾವನೆ ಅಂತಕ್ಕಂಥದ್ದು ಇಲ್ದಿರ್ತಕ್ಕಂಥ ಸನ್ನಿವೇಶ ನಮ್ಮಲ್ಲಿದೆ. ಅದಕ್ಕೆ ಹಲವಾರು ಅಧ್ಯಯನಗಳು ಕೂಡ ಸಾಬೀತುಪಡಿಸಿದ್ದಾವೆ ಅಂತಕ್ಕಂಥ. ಇವತ್ತು ಕುಟುಂಬದಲ್ಲಿ ಹೋಗಿ ಒಂದು ಕೌಟುಂಬಿಕ ಸಂಬಂಧಗಳು ಸರಿಯಾಗಿಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಮ್ಮ ಈ ರೀತಿಯಾಗಿರ್ತಕ್ಕಂಥ ಸಂಬಂಧಗಳೇನಿದ್ದಾವೆ ಇವು ಸರಿಯಾಗಿಲ್ದಿರತಕ್ಕಂಥದನ್ನ, ಅಷ್ಟೊಂದು ಪ್ರಾಮುಖ್ಯತೆ ಇಲ್ದಿರ್ತಕ್ಕಂಥದನ್ನ ನಾವು ಕಾಣ್ಬೋದು. ಅದೇ ರೀತಿ ಮನೆಯ ದೇವರ ಫೋಟೋಗಳು, ಮನೆ ಇವತ್ತೆಲ್ಲ ಫ್ಯಾಷನ್ ಅಂತಂದು ಹೇಳಿಬಿಟ್ಟು ಆ ದೇವ್ರ ಫೋಟೋಗಳನ್ನೇ ಇಡಲ್ಲ, ಇಲ್ದಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಮನೆತನದ ಹಿರಿಯರ ಫೋಟೋಗಳು, ಮನೆತನದ ಹಿರಿಯರ ಫೋಟೋಗಳು ಅಂತಕ್ಕಂಥದ್ದು ನಮ್ಮ ತಂದೆ ತಾತ ಅಥವಾ ಮುತ್ತಾತ ಈ ರೀತಿಯಾಗಿರ್ತಕ್ಕಂಥ ಅವರ ಫೋಟೋಗಳನ್ನು ಮನೆಯಲ್ಲಿ ಹಿಂದೆ ಇಡ್ತಾ ಇದ್ದರು, ಇವತ್ತು ಅದೆಲ್ಲಿ ಕಂಡು ಬರ್ತಾ ಇಲ್ಲ. ಆಮೇಲೆ ಕುಟುಂಬದ ಪೂರ್ವಿಕರ ಹೆಸರುಗಳು ಆ ಕುಟುಂಬದ ಸದಸ್ಯರಿಗೆ ತಿಳಿದಿರಲ್ಲ. ಈಗೆಲ್ಲನೂ ಕೂಡ ನಮ್ಮ ಅಪ್ಪ ಯಾರು, ನಮ್ಮ ತಾತ ಯಾರು, ನಮ್ಮ ಮುತ್ತಾತ ಯಾರು ಹೆಸರು ಗೊತ್ತೇ ಇರಲ್ಲ. ಅಂದರೆ ತಂದೆ ಒಂದು ತಲೆಮಾರು, ತಾತ ಎರಡನೇ ತಲೆಮಾರು, ಮೂರನೇ ತಲೆಮಾರಿನ ಹೆಸರೇ ನಮಗೆ ಗೊತ್ತಿರಲ್ಲ. ಈ ಒಂದು ಕಾಲಘಟ್ಟಕ್ಕೆ ಬಂದು ನಾವು ನಿಂತಿದ್ದೀವಿ. ಮೂರು ನಾಲ್ಕು ಐದು ಆರನೇ ತಲೆಮಾರಿನ ಹೆಸರುಗಳು ಯಾರಿಗೂ ಗೊತ್ತಿಲ್ಲದಿರತಕ್ಕಂಥ ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಅದನ್ನೆಲ್ಲನೂ ಕೂಡ ಈಗ ಕಂಠಪಾಠ ಮಾಡುವ ಅಥವಾ ಬರೆಯಿಸಿ ಇಡುವ ಕ್ರಮ ಈಗ ಇಲ್ಲ. ಹಿಂದೆಲ್ಲ ಅದನ್ನು ವಂಶವಾಹಿಯನ್ನು ಬರೆಸಿಡ್ತಾಯಿದ್ರು, ಈಗ ಅದು ಇಲ್ಲ ಅಂತಕ್ಕಂಥದ್ದು. ಈಗಿನವ್ರಿಗೆ ಅದು ಬೇಕೂ ಇಲ್ಲ, ವಂಶವೃಕ್ಷ ಅಂತಕ್ಕಂಥದ್ದು ಈಗಿನವ್ರಿಗೆ ಬೇಕೇ ಇಲ್ಲ. ನೀವು ಮೈಸೂರು ಅರಮನೆಗೆ ಹೋದರೆ ನೋಡ್ಬೋದು, ಅಲ್ಲಿ ಮೈಸೂರು ಅರಮನೆಗೆ ಹೋಗಿ ನೋಡಿದ್ರೆ ಜಯಚಾಮರಾಜ ಒಡೆಯರ್ ಅಂತಂದರೆ ಜಯಚಾಮರಾಜ ಒಡೆಯರ್ ತಂದೆ, ಜಯಚಾಮರಾಜ ಒಡೆಯರ್ ಅವರ ತಾತ, ಜಯಚಾಮರಾಜ ಒಡೆಯರ ಮುತ್ತಾತ ಅದು ಆ ರೀತಿ, ಅಥವಾ ಜಯಚಾಮರಾಜ ಒಡೆಯರ ಅಣ್ಣ ತಮ್ಮಗಳು ಯಾರು ಈ ರೀತಿ, ಅಕ್ಕ ತಂಗಿಯವರು ಯಾರು ಈ ರೀತಿಯಾಗಿರ್ತಕ್ಕಂಥ, ಅವ್ರ ಮಕ್ಕಳ್ಯಾರು ಈ ರೀತಿಯಾಗಿರ್ತಕ್ಕಂಥ ವಂಶಾವಳಿಯನ್ನು ನಾವು ಕಾಣ್ತಾ ಹೋಗ್ತೀವಿ. ಆದರೆ ಇವತ್ತು ಅದನ್ನು ಬರೆಸಿಡ್ತಕ್ಕಂಥ ಮನೋಭಾವನೂ ಕೂಡ ಇಲ್ಲ, ಈಗಿನವ್ರಿಗೆ ಬೇಕಿಲ್ಲ. ಮನೆತನದ ಕ್ರಮಗಳು, ವಿಶೇಷ ಸಮಾರಂಭಗಳು, ದೇವರ ಕಾರ್ಯ ಹಾಗೂ ನಿಯಮ ನಿಷ್ಠೆಗಳ ಬಗ್ಗೆ ತಾತ್ಸಾರ ಮನೋಭಾವನೆ ಹೆಚ್ಚಾಗಿದೆ. ಇವತ್ತು ಇವುಗಳ ಬಗ್ಗೆ ಒಂದು ರೀತಿ ತಾತ್ಸಾರ ಮನೋಭಾವ, ಇವೆಲ್ಲ ಮೂಢನಂಬಿಕೆಗಳು, ಸಂಪ್ರದಾಯ ಶರಣರು ಮಾಡ್ತಕ್ಕಂಥದ್ದು ಅಂತಕ್ಕಂಥ ಮನೋಭಾವ ಹೆಚ್ಚಾಗಿದೆ. ಮನೆತನದ ಕ್ರಮ ಇಂಥ ಮನೆ ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ನಿಯಮಗಳಿದೆ, ತತ್ವ ಇದೆ, ಸಿದ್ಧಾಂತ ಇದೆ, ಮನೆತನದ ಮಾದರಿಗಳಂತಕ್ಕಂಥವು ಇದ್ದು ಹಿಂದೆ ಅಲ್ಲ. ಇವತ್ತು ಅದ್ಯಾವುದು ಇಲ್ದಿರ್ತಕ್ಕಂಥ ಸನ್ನಿವೇಶಗಳಲ್ಲಿ ನಾವು ಇದ್ದೀವಿ. ಇದು ಅಭಿಮಾನಗಳ ಕುಂದುಂಟು ಆಗ್ತಿದೆ. ಈಗ ಹಳ್ಳಿನಲ್ಲಿ ಯಜಮಾನ್ರ ಮಗ ಅಥವಾ ಗೌಡ್ರ ಮಗ ಅಂತಂದರೆ ಅಥವಾ ಗೌಡ್ರ ಮನೆತನ ಅಂತಂದರೆ ಅವ್ರಿಗೆ ತಮ್ಮದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ ಇರ್ತಿತ್ತು. ಇವತ್ತು ಆ ಗೌಡ್ರ ಮಗ ಅಥವಾ ಯಜಮಾನ್ರ ಮಗ ಅಥವಾ ಅವರ ಮನೆತನದ ವ್ಯಕ್ತಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥದ್ದು ಅಥವಾ ಸಮಾಜಕ್ಕೆ ಎಡ್ದಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಅಂದರೆ ಇದು ಇದೆಲ್ಲನೂ ಕೂಡ ಮನೆತನದ ಮತ್ತು ಕುಟುಂಬದ ಭಾವನೆಗಳಿಗೆ ಕುಂದುಂಟಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಕಾಲವಾದ ಹಿರಿಯರನ್ನು ಶ್ರದ್ಧಾ ಭಕ್ತಿಯಿಂದ ನೆನಪಿಸಿಕೊಂಡು ಮಾಡಬೇಕಾದ ಶ್ರಾದ್ದಗಳು ಅರ್ಥಹೀನವಾದ ಕ್ರಿಯಾವಿಧಿಗಳಾಗಿವೆ. ಇವತ್ತು ಮರಣವನ್ನು ಅಪ್ಪಿದ ಮೇಲೆ ಆ ಹಿರಿಯರಿಗೆ ಏನೇನು ಶ್ರಾದ್ದ ಕಾರ್ಯಗಳನ್ನು ಮಾಡಬೇಕು ಅದು ಬೇಡ, ಅದು ಏನಕ್ಕೆ ಸತ್ತವ್ರಿಗೆ ಇನ್ನೇನಕ್ಕೆ ಮಾಡಬೇಕು ಅಂತಕ್ಕಂಥ ಮನೋಭಾವ ಈಗಿನ ಆಧುನಿಕ ಜನರಲ್ಲಿ ಕಂಡುಬರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ವಿ. ಈ ರೀತಿ ಒಟ್ಟಾರೆ ಕುಟುಂಬದ ಭಾವನೆ ಇಲ್ದಿರ್ತಕ್ಕಂಥದ್ದು ಮತ್ತು ಅಭಿಮಾನಗಳಿಗೆ ಕುಂದು ಬಂದಿರತಕ್ಕಂಥದ್ದನ್ನ ನಾವು ಕಾಣಬಹುದು. ಇದರಲ್ಲೂ ಕೂಡ ಬದಲಾವಣೆ ಆಗಿದೆ, ಅವಿಭಕ್ತ ಕುಟುಂಬದ ಸಂರಚನೆಯಲ್ಲೇನು ಬದಲಾವಣೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಮತ್ತೊಂದು ಅವಿಭಕ್ತ ಕುಟುಂಬದ ಸಂರಚನೆಯಲ್ಲಾಗಿರ್ತಕ್ಕಂಥ ಬದಲಾವಣೆ ಏನಪ್ಪ ಅಂದರೆ, ಅವಿಭಕ್ತ ಕುಟುಂಬ ಮತ್ತು ಅದರ ಮತ್ತು ಕಾರ್ಯಾತ್ಮಕ ಅವಿಭಕ್ತತೆ ಅಂತಕ್ಕಂಥದ್ದು. ಅವಿಭಕ್ತ ಕುಟುಂಬ ಮತ್ತು ಕಾರ್ಯಾತ್ಮಕ ಅವಿಭಕ್ತತೆ, ಇದರಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತಕ್ಕಂಥದ್ದು. ಅವಿಭಕ್ತ ಕುಟುಂಬಗಳಿಗೆ ಸಂಬಂಧಿಸಿದಂಥ ಬಹಳ ಮುಖ್ಯವಾದ ಒಂದು ಬೆಳವಣಿಗೆ ಎಂದರೆ, ಅದರ ಸದಸ್ಯರಿಗೆ ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುತ್ತಾ ಒಂದೇ ಮನೆಯಲ್ಲಿ ವಾಸಿಸುವುದು ಕಷ್ಟವಾಗುತ್ತಿದೆ. ಇವತ್ತು ಅವಿಭಕ್ತ ಕುಟುಂಬ ಮತ್ತು ಕಾರ್ಯಾತ್ಮಕ ಅವಿಭಕ್ತತೆ, ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅವಿಭಕ್ತ ಕುಟುಂಬ ಮತ್ತು ಕಾರ್ಯಾತ್ಮಕ ಅವಿಭಕ್ತತೆ. ಅವಿಭಕ್ತ ಕುಟುಂಬ ಅಂದರೆ ಏನು? ಅದರ ಸದಸ್ಯರು ಒಂದೇ ಮನೆಯಲ್ಲಿ ವಾಸ ಇರಬೇಕು, ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಬೇಕು ಮತ್ತು ಅವರೆಲ್ಲರೂ ಕೂಡ ಮನೆಯಲ್ಲಿ ವಾಸ ಮಾಡ್ತಿರಬೇಕು ಅಂತಕ್ಕಂಥದ್ದು ನಿಯಮ. ಆದರೆ ಇವತ್ತು ಅದು ಕಷ್ಟವಾಗ್ತಾ ಇದೆ. ಕೈಗಾರಿಕೀಕರಣ, ನಗರೀಕರಣಗಳ ಪ್ರಭಾವದಿಂದಾಗಿ ವಿವಾಹಿತ ಗಂಡು ಮಕ್ಕಳು ತಮ್ಮ ತಾಯಿ ತಂದೆಯರಿಂದ ಪ್ರತ್ಯೇಕವಾಗಿ ದೂರದ ಊರುಗಳಲ್ಲಿ ತಮ್ಮ ಸಂಸಾರಗಳೊಂದಿಗೆ ವಾಸಿಸುವುದು ಅನಿವಾರ್ಯವಾಗುವುದು. ಹಾಗೂ ಪ್ರತ್ಯೇಕವಾದ ನವೀನ ಸ್ಥಾನೀಯ ಕುಟುಂಬವೊಂದನ್ನು ಸ್ಥಾಪಿಸುವವರ ಸಂಖ್ಯೆ ಹೆಚ್ಚುತ್ತಾ ಬರುತ್ತಿದೆ. ಅಂದರೆ ಕಾರ್ಯಾತ್ಮಕ ಅವಿಭಕ್ತತೆ ಅಂತಕ್ಕಂಥದ್ದು, ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ಫಂಕ್ಷನಲ್ ಜಾಯಿಂಟ್ನೆಸ್, ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ಫಂಕ್ಷನಲ್ ಜಾಯಿಂಟ್ನೆಸ್ ಅಂತಕ್ಕಂಥದ್ದು. ದೂರದ ಊರುಗಳಲ್ಲಿ ತಮ್ಮ ಸಂಸಾರದೊಂದಿಗೆ ವಾಸಿಸುವುದು ಅನಿವಾರ್ಯವಾಗುವುದು. ಹಾಗೆ ಪ್ರತ್ಯೇಕವಾದ ನವೀನ ಸ್ಥಾನೀಯ ಕುಟುಂಬವೊಂದನ್ನು ಸ್ಥಾಪಿಸುವವರ ಸಂಖ್ಯೆಯೂ ಕೂಡ ಹೆಚ್ಚುತ್ತಾ ಬರುತ್ತಿದೆ. ಈ ಕುಟುಂಬಗಳು ಮೂಲ ಕುಟುಂಬಗಳೊಂದಿಗಿನ ತಮ್ಮ ಸಂಬಂಧವನ್ನು ಹಾಗೆಯೇ ಉಳಿಸಿಕೊಳ್ಳುತ್ತವೆ. ಕೆಲಕಾಲದ ಬಳಿಕ ಅವು ತಮ್ಮ ಮೂಲ ಕುಟುಂಬಕ್ಕೆ ಮರಳುವುದು ಉಂಟು. ಒಮ್ಮೆ ಆರಂಭಗೊಂಡ ಪ್ರತ್ಯೇಕ ವಾಸವು ಅದೇ ರೀತಿಯಲ್ಲಿ ಶಾಶ್ವತವಾಗಿ ಉಳಿಯುವುದೂ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಒಂದೆಡೆ ವಾಸ ಒಂದೆಡೆ ಊಟ ಸಾಧ್ಯವಾಗದೇ ಇದ್ದರೂ ಎರಡೂ ಕುಟುಂಬದ ಬಂಧುತ್ವದ ಸಂಬಂಧ ಭದ್ರವಾಗಿ ಉಳಿದಿದ್ದು ಅವು ಒಂದೇ ಅಧಿಕಾರದ ವ್ಯಾಪ್ತಿಯಲ್ಲಿ ಕಾರ್ಯವೆಸಗುವುದು ಇದೆ. ಇಂತಹ ಕುಟುಂಬವನ್ನು ಐ.ಪಿ. ದೇಸಾಯಿರವರು ಕಾರ್ಯಾತ್ಮಕ ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ಕಾರ್ಯಾತ್ಮಕ ಅವಿಭಕ್ತ ಕುಟುಂಬ ಅಂದರೆ ಕಾರ್ಯಾತ್ಮಕ ಅವಿಭಕ್ತತೆ ಅಂದರೆ ಏನಪ್ಪ ಅಂತಂದರೆ, ಇಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಒಂದೇ ಮಾಳಿಗೆಯಡಿಯಲ್ಲಿ ವಾಸ ಮಾಡಬೇಕು, ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಬೇಕು, ಒಂದೇ ಕಡೆ ಇರಬೇಕು ಅಂತಕ್ಕಂಥದ್ದು. ಆದರೆ ಅವಿಭಕ್ತ ಕಾರ್ಯಾತ್ಮಕತೆ ಅಂದರೆ ಏನಪ್ಪ ಅಂದರೆ, ಉದ್ಯೋಗದ ನಿಮಿತ್ತ, ಕೆಲಸದ ನಿಮಿತ್ತ ಅಥವಾ ಪ್ರತ್ಯೇಕವಾಗಿ ವಾಸ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯಿಂದ, ಪ್ರತ್ಯೇಕವಾದ ನವೀನ ಸ್ಥಾನೀಯ ಕುಟುಂಬವನ್ನು ಸ್ಥಾಪಿಸುವ ಒಂದು ಅಭಿಲಾಷೆಯಿಂದ ಆ ಅವಿಭಕ್ತ ಕುಟುಂಬದ ಸದಸ್ಯರು ಬೇರೊಂದು ಕಡೆ ಕುಟುಂಬವನ್ನು ಸ್ಥಾಪಿಸಿ ಅಲ್ಲಿ ವಾಸ ಮಾಡ್ತಾ ಇದ್ದರೂ ಕೂಡ ಅವರು ತಮ್ಮ ಮೂಲ ಕುಟುಂಬದೊಂದಿಗಿನ ಸಂಬಂಧ ಹಾಗೆ ಉಳಿಸ್ಕೊಂಡಿರ್ತಾರೆ ಮತ್ತು ತಾವು ದುಡಿದಂತಹ, ತಾವು ಸಂಪಾದನೆ ಮಾಡಿದಂತಹ ಹಣವನ್ನು ಅಥವಾ ಹಣದ ಲೆಕ್ಕವನ್ನು ಆ ಮೂಲ ಕುಟುಂಬದ ಹಿರಿಯ ವ್ಯಕ್ತಿಗೆ ಒಪ್ಪಿಸ್ತಾರೆ ಮತ್ತು ಮೂಲ ಕುಟುಂಬದ ವಿಧಿವಿಧಾನಗಳಲ್ಲಿ, ಸಂಪ್ರದಾಯಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಇವರು ಕೂಡ ಪಾಲ್ಗೊಳ್ತಾರೆ ಮತ್ತು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅವರು ಕೂಡ ಬಂದು ಬಾಯಿಗಳಾಗ್ತಾರೆ. ಇದರಿಂದ ಏನಾಗುತ್ತೆ, ಇವರು ಕೆಲಸ ಬೇರೆ ಕಡೆ ಮಾಡಿದರೂ ಕೂಡ, ಕಾರ್ಯವನ್ನು ಬೇರೆ ಕಡೆ ಮಾಡಿದರೂ ಕೂಡ ತಮ್ಮ ಅವಿಭಕ್ತತೆ ಅಂತಕ್ಕಂಥದ್ದು ಹಾಗೆ ಉಳಿಸ್ಕೊಂಡಿರ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಒಂದೆಡೆ ವಾಸ ಒಂದೆಡೆ ಊಟ ಸಾಧ್ಯವಾಗದೇ ಇದ್ದರೂ ಕೂಡ ಎರಡೂ ಕುಟುಂಬದ ಬಂಧುತ್ವದ ಸಂಬಂಧ ಭದ್ರವಾಗಿ ಉಳಿದಿದ್ದು ಅವು ಒಂದೇ ಅಧಿಕಾರದ ವ್ಯಾಪ್ತಿಯಲ್ಲಿ ಕಾರ್ಯವೆಸಗುವುದು ಇದೆ. ಅಂದರೆ ಇವರು ಒಂದೇ ಕಡೆ ವಾಸ ಇರಲ್ಲ, ಒಂದೇ ಕಡೆ ಅಡುಗೆ ಮಾಡಿ ಊಟ ಮಾಡಲ್ಲ, ಆದರೆ ಇವರು ಬೇರೆ ಬೇರೆ ಕಡೆ ವಾಸ ಇದ್ದು ಬೇರೆ ಬೇರೆ ಕಡೆ ಅಡುಗೆ ಮಾಡಿಕೊಂಡು ಜೀವನ ನಡೆಸಿದರೂ ಕೂಡ ಅವರ ಸಂಬಂಧ ಮತ್ತು ಅಧಿಕಾರದ ವ್ಯಾಪ್ತಿಯಲ್ಲಿ, ಒಂದೇ ಅಧಿಕಾರದ ವ್ಯಾಪ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತಾರೆ. ಅಂದರೆ ತನ್ನ ತಂದೆಯ ಆದೇಶದಂತೆ, ಮಾತಿನಂತೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬೇರೆ ಕಡೆ ವಾಸ ಮಾಡ್ತಕ್ಕಂಥ ಮಗ ತನ್ನ ತಂದೆ ತಾಯಿ ಅಥವಾ ತನ್ನ ಮೂಲ ಸಂಬಂಧಿಗಳ ಜೊತೆ ಉತ್ತಮವಾದ ಸಂಬಂಧವನ್ನು ಇರಿಸಿಕೊಂಡಿರ್ತಾನೆ. ಇದನ್ನು ಕಾರ್ಯಾತ್ಮಕ ಅವಿಭಕ್ತತೆ ಅಂತ ಕರೀತಾರೆ. ಕಾರ್ಯಾತ್ಮಕ ಅವಿಭಕ್ತ ಕುಟುಂಬ ಅಂತಕ್ಕ ಫಂಕ್ಷನಲ್ ಜಾಯಿಂಟ್ ಫ್ಯಾಮಿಲಿ ಅಂತ ಐ.ಪಿ. ದೇಸಾಯಿರವರು ಕರೀತಾರೆ ಅಂತಕ್ಕಂಥದ್ದು. ಇನ್ನೊಂದು ಸಲ ನೀವು ಗಮನಿಸಿ ನೋಡಿ, ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಒಂದೆಡೆ ವಾಸ ಒಂದೆಡೆ ಊಟ ಸಾಧ್ಯವಾಗದೇ ಇದ್ದರೂ ಕೂಡ ಕುಟುಂಬದ ಬಂಧುತ್ವದ ಸಂಬಂಧ ಭದ್ರವಾಗಿ ಉಳಿದಿದ್ದು ಅವು ಒಂದೇ ಅಧಿಕಾರದ ವ್ಯಾಪ್ತಿಯಲ್ಲಿ ಕಾರ್ಯವೆಸಗುತ್ತವೆ. ಇಂತಹ ಕುಟುಂಬವನ್ನು ಐ.ಪಿ. ದೇಸಾಯಿರವರು ಕಾರ್ಯಾತ್ಮಕ ವಿಭಕ್ತ ಕುಟುಂಬ ಅಂತ ಕರೀತಾರೆ. ಅಂದರೆ ಇವರು ಬೇರೆ ಬೇರೆ ಕಡೆ ವಾಸ ಇದ್ದು ಅಡುಗೆ ಮಾಡಿಕೊಂಡ್ರೂ ಕೂಡ ಅವರು ಒಂದೇ ಒಬ್ಬ ವ್ಯಕ್ತಿಯ ಆದೇಶದಂತೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಕಾರ್ಯಾತ್ಮಕ ವಿಭಕ್ತತೆ ಮಹತ್ವ. ಬಂಧುತ್ವದ ಬಂಧವನ್ನು ಹೊಂದಿರುವ ಕುಟುಂಬಗಳು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರೂ ಕಾರ್ಯಾತ್ಮಕವಾಗಿ ಒಂದೇ ಅಧಿಕಾರದ ವ್ಯಾಪ್ತಿಯಲ್ಲಿದ್ದು ಒಂದೇ ರೀತಿಯಲ್ಲಿ ಹಾಗೂ ಒಂದೇ ಸ್ಫೂರ್ತಿಯಲ್ಲಿ ವ್ಯವಹರಿಸುವುದನ್ನು ಕಾರ್ಯಾತ್ಮಕ ಅವಿಭಕ್ತತೆ ಎನ್ನಬಹುದು. ಕಾರ್ಯಾತ್ಮಕ ಅವಿಭಕ್ತತೆ ಅಂದರೆ ಏನು ಅಂತ ನಿಮಗೆ ಪ್ರಶ್ನೆ ಉದ್ಭವಿಸ್ಬೋದು. ಕಾರ್ಯಾತ್ಮಕ ಅವಿಭಕ್ತತೆ ಅಂದರೆ ಏನಪ್ಪ ಅಂದರೆ, ಬಂಧುತ್ವದ ಬಂಧವನ್ನು ಹೊಂದಿರುವ ಕುಟುಂಬಗಳು ಅಂದರೆ ಬಂಧುತ್ವ ಇರಬೇಕು, ಅಂದರೆ ಸಂಬಂಧಗಳು ಅಂತಕ್ಕಂಥದ್ದು ಇರಬೇಕು. ಆ ಬಂಧುತ್ವದ ಬಂಧವನ್ನು ಹೊಂದಿರುವ ಕುಟುಂಬಗಳು ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ರು ಕೂಡ, ಅಂದರೆ ಈ ಬಂಧುತ್ವದಲ್ಲಿರ್ತಕ್ಕಂಥ ಕುಟುಂಬಗಳು ಅವರು ಸಪ್ರೇಟಾಗಿ ವಾಸ ಮಾಡ್ತಿದ್ರು ಕೂಡ ಕಾರ್ಯಾತ್ಮಕವಾಗಿ ಒಂದೇ ಅಧಿಕಾರ ವ್ಯಾಪ್ತಿಯಲ್ಲಿದ್ದು, ಅಂದರೆ ಅವರು ಪ್ರತ್ಯೇಕವಾಗಿ ವಾಸ ಮಾಡ್ಬೋದು ಆದರೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಒಂದೇ ಅಧಿಕಾರ ವ್ಯಾಪ್ತಿಯಲ್ಲಿದ್ದು, ಅಂದರೆ ಒಬ್ಬನೇ ವ್ಯಕ್ತಿ ಅಧಿಕಾರವನ್ನು ನಡೆಸ್ತಕ್ಕಂಥ ರೀತಿಯಲ್ಲಿ ಹಾಗೂ ಒಂದೇ ಸ್ಫೂರ್ತಿಯಲ್ಲಿ ವ್ಯವಹರಿಸುವುದನ್ನು ಕಾರ್ಯಾತ್ಮಕ ಅವಿಭಕ್ತತೆ ಅಂತ ಕರೀತಾರೆ. ಅಂದರೆ ಕಾರ್ಯಾತ್ಮಕ ಅವಿಭಕ್ತತೆ ಅಂದರೆ ಸರಳವಾಗಿ ಹೇಳೋದಾದರೆ ಬಂಧುತ್ವದ ಬಂಧವನ್ನು ಹೊಂದಿರುವ ಕುಟುಂಬಗಳು ಅಂದರೆ ರಕ್ತ ಸಂಬಂಧಿಗಳ ಒಂದು ಗುಂಪು ಬೇರೆ ಬೇರೆ ವಾಸ ಮಾಡಿದರೂ ಕೂಡ, ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡಿದರೂ ಕೂಡ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ವಾಸ ಮಾಡಿದರೂ ಕೂಡ ಕಾರ್ಯಾತ್ಮಕವಾಗಿ ಅಂದರೆ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಒಬ್ಬನೇ ವ್ಯಕ್ತಿಯ ಅಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ರೀತಿಯಲ್ಲಿ ಒಂದೇ ಸ್ಫೂರ್ತಿಯಲ್ಲಿ ವ್ಯವಹಾರ ಮಾಡುವುದನ್ನು ಕಾರ್ಯಾತ್ಮಕ ಅವಿಭಕ್ತತೆ ಅಂತ ಕರಿತೀವಿ. ಅಂದರೆ ಇನ್ನೂ ಸರಳವಾಗಿ ಹೇಳೋದಾದರೆ ಬೇರೆ ಬೇರೆ ಕಡೆ ವಾಸ ಇದ್ದರೂ ಸಹ ಒಬ್ಬನೇ ವ್ಯಕ್ತಿಯ ಆದೇಶದಂತೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ವಿಭಿನ್ನ ಕುಟುಂಬಗಳ ಗುಂಪನ್ನು ನಾವು ಕಾರ್ಯಾತ್ಮಕ ಅವಿಭಕ್ತತೆ ಅಂತ ಕರಿತೀವಿ. ಇನ್ನು ಎ ಆರ್ ದೇಸಾಯಿ, ಕಪಾಡಿಯಾ, ರಾಜ್ ಶಾ, ಗೋರೆ, ರಾಮಕೃಷ್ಣ ಮುಖರ್ಜಿ ಮುಂತಾದವರು ಬೇರೆ ಬೇರೆ ಕಡೆಗಳಲ್ಲಿ ನಡೆಸಿದ ಅಧ್ಯಯನಗಳು ಕೂಡ ಈ ಬಗ್ಗೆ ಕಾರ್ಯಾತ್ಮಕತೆಯ ಅಂಶವನ್ನು ಗುರುತಿಸಿವೆ. ಅಂದರೆ ಇವರೆಲ್ಲರೂ ಕೂಡ ಭಾರತೀಯ ಸಮಾಜಶಾಸ್ತ್ರಜ್ಞರು, ಎ ಆರ್ ದೇಸಾಯಿ ಇರ್ಬೋದು, ಐ ಪಿ ದೇಸಾಯಿ ಇರ್ಬೋದು, ಕಪಾಡಿ ಇರ್ಬೋದು, ಇ ಆರ್ ರಾಸ್ ಇರ್ಬೋದು, ಶಾ ಇರ್ಬೋದು, MS ಗೋರೆಯವರು ಇರ್ಬೋದು, RK ಮುಖರ್ಜಿ ಇರ್ಬೋದು ಮುಂತಾದವರು ಬೇರೆ ಬೇರೆ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ನಡೆಸಿದ ಅಧ್ಯಯನಗಳು ಕೂಡ ಈ ಬಗ್ಗೆ ಕಾರ್ಯಾತ್ಮಕತೆಯ ಅಂಶವನ್ನು ಗುರುತಿಸಿವೆ. ಅವರು ತಿಳಿಸಿರುವಂತೆ ತಾಯಿ ತಂದೆಯರಿಂದ ದೂರವಾಗಿ ಸ್ಥಾಪಿತಗೊಳ್ಳುವ ಬಹಳಷ್ಟು ನವೀನ ಸ್ಥಾನೀಯ ಕುಟುಂಬಗಳಲ್ಲಿನ ವಿವಾಹಿತ ಗಂಡು ಮಕ್ಕಳು ಮತ್ತು ಅವರ ಹೆಂಡತಿಯರು ಕುಟುಂಬದ ಹಿರಿಯರ ಹಾಗೂ ಸೋದರ ಸೋದರಿಯರ ಬಗೆಗಿನ ತಮ್ಮ ಬದ್ಧತೆಗಳನ್ನು ಅಥವಾ ಹೊಣೆಗಾರಿಕೆಗಳನ್ನು ನೆರವೇರಿಸುವರು. ಅಂದರೆ ಹೊಸದಾಗಿ ಕುಟುಂಬಗಳನ್ನು ಸೃಷ್ಟಿಸಿಕೊಂಡರೂ ಕೂಡ, ಹೊಸ ಕುಟುಂಬಗಳನ್ನು ಸ್ಥಾಪನೆ ಮಾಡಿಕೊಂಡರೂ ಕೂಡ ಅವರು ತಮ್ಮ ಹಿರಿಯರ ಬದ್ಧತೆಗಳಿಗೆ ಅಥವಾ ಅವರು ಹೊಣೆಗಾರಿಕೆಗಳನ್ನು ನೆರವೇರಿಸುತ್ತಾರೆ. ಈ ಬದ್ಧತೆಯ ಕಾರಣಕ್ಕಿಂತ ಮಿಗಿಲಾಗಿ ಕುಟುಂಬದ ಬಂಧುಗಳ ಬಗೆಗಿನ ಪ್ರೀತಿ, ವಾತ್ಸಲ್ಯ ಹಾಗೂ ಗೌರವದಿಂದಲೇ ಅವರು ಮೂಲ ಕುಟುಂಬದೊಂದಿಗೆ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಳ್ಳುತ್ತಾರೆ. ಅಂದರೆ ಇಲ್ಲಿ ಬದ್ಧತೆಯ ಕಾರಣಕ್ಕಿಂತ ಮಿಗಿಲಾಗಿ ಕುಟುಂಬದ ಬಂಧುಗಳ ಬಗೆಗಿನ ಪ್ರೀತಿ, ವಾತ್ಸಲ್ಯ ಹಾಗೂ ಗೌರವದಿಂದಲೇ ಅವರು ಮೂಲ ಕುಟುಂಬದೊಂದಿಗೆ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಳ್ಳುತ್ತಾರೆ. ಅಂದರೆ ಈ ನೂತನ ಕುಟುಂಬಗಳು ಅಂತಕ್ಕಂಥವು ಏನಿರ್ತವೆ ಅಥವಾ ಹೊಸ ಕುಟುಂಬಗಳು ಅಂತಕ್ಕಂಥವು ಏನಿರ್ತವೆ ಅಥವಾ ನವೀನ ಸ್ಥಾನೀಯ ಕುಟುಂಬಗಳು ಅಥವಾ ವಿವಾಹಿತ ಗಂಡು ಮಕ್ಕಳು ಅವರ ಹೆಂಡತಿಯರು ಕುಟುಂಬದ ಹಿರಿಯರ ಹಾಗೂ ಸೋದರ ಸೋದರ ಬಗ್ಗಿನ ತಮ್ಮ ಬದ್ಧತೆಗಳನ್ನು ಯಾಕೆ ಇಟ್ಕೊಂಡಿರ್ತಾರಪ್ಪ ಅಂತಂದರೆ, ಅವರು ಬದ್ಧತೆ ಮತ್ತು ಹೊಣೆಗಾರಿಕೆಗಿಂತಲೂ ಕೂಡ ಅವ್ರ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ, ಗೌರವದಿಂದ ಅವರು ಮೂಲ ಕುಟುಂಬದೊಂದಿಗೆ ಸಂಪರ್ಕವನ್ನು ಇಟ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಗಂಭೀರವಾದ ಕಾಯಿಲೆ, ವೃದ್ಧಾಪ್ಯ, ಅನಿರೀಕ್ಷಿತ ಆಘಾತ, ಅನಾಹುತಗಳ ಪ್ರಸಂಗಗಳು, ಕಿರಿಯರ ಶಿಕ್ಷಣ, ನಿರುದ್ಯೋಗ, ಹೆಣ್ಣು ಮಕ್ಕಳ ವಿವಾಹ ಇಂತಹ ವಿಶೇಷ ಸಂದರ್ಭಗಳಲ್ಲಿ ಮೂಲ ಕುಟುಂಬ ಹಾಗೂ ನವೀನ ಸ್ಥಾನೀಯ ಕುಟುಂಬದೊಂದಿಗಿನ ಸಹಕಾರಯುತ ಸಂಬಂಧಗಳು ಎದ್ದು ಕಾಣುತ್ತವೆ. ಅಂದರೆ ಇಲ್ಲಿ ಮೂಲ ಕುಟುಂಬ ಮತ್ತು ನವೀನ ಸ್ಥಾನೀಯ ಕುಟುಂಬದೊಂದಿಗಿನ ಸಂಬಂಧಗಳು ಯಾವಾಗ ಕಂಡುಬರ್ತವಪ್ಪ ಅಂತಂದರೆ, ಆ ನವೀನ ಸ್ಥಾನೀಯ ಅಥವಾ ಮೂಲ ಕುಟುಂಬದಲ್ಲಿ ಯಾರಿಗಾದರೂ ಗಂಭೀರವಾದ ಕಾಯಿಲೆ ಬಿದ್ದರೆ, ವೃದ್ಧಾಪ್ಯದಲ್ಲಿದ್ದರೆ, ಅನಿರೀಕ್ಷಿತ ಆಘಾತ ಆದರೆ, ಅನಾಹುತ ಪ್ರಸಂಗಗಳಾದರೆ, ಕಿರಿಯರ ಶಿಕ್ಷಣಕ್ಕಾಗಿ, ನಿರುದ್ಯೋಗ, ಹೆಣ್ಣು ಮಕ್ಕಳ ವಿವಾಹ ಇಂತಹ ವಿಶೇಷ ಸಂದರ್ಭಗಳಲ್ಲಿ ಮೂಲ ಕುಟುಂಬ ಹಾಗೂ ನವೀನ ಸ್ಥಾನೀಯ ಕುಟುಂಬದೊಂದಿಗಿನ ಸಹಕಾರಯುತ ಸಂಬಂಧಗಳು ಅಲ್ಲಿ ಕಂಡುಬರ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಈ ಕುಟುಂಬಗಳು ಪಾಶ್ಚಿಮಾತ್ಯ ಸಮಾಜಗಳಲ್ಲಿ ಕಾಣುವ ಆಧುನಿಕ ಕೇಂದ್ರ ಕುಟುಂಬಕ್ಕಿಂತ ತೀರ ಭಿನ್ನವಾಗಿರ್ತವೆ. ಅಂದರೆ ಆಧುನಿಕ ಸಮಾಜಗಳಲ್ಲಿ ಕಂಡುಬರ್ತಕ್ಕಂಥ ಕೇಂದ್ರ ಕುಟುಂಬಕ್ಕೂ ಭಾರತೀಯ ಕೇಂದ್ರ ಕುಟುಂಬಕ್ಕೂ ಭಿನ್ನತೆಯನ್ನು ಕಾಣ್ತೀವಿ. ಯಾಕಂದರೆ ಭಾರತದ ಕೇಂದ್ರ ಕುಟುಂಬ ತನ್ನ ಮೂಲ ಕುಟುಂಬದ ಈ ಮೇಲೇಳಿದಂತಹ ಸಂದರ್ಭ ಸನ್ನಿವೇಶಗಳಲ್ಲಿ ಮೂಲ ಕುಟುಂಬಕ್ಕೆ ನೆರವನ್ನು ಅಥವಾ ಕೇಂದ್ರ ಕುಟುಂಬಕ್ಕೆ ನೆರವನ್ನು ಒದಗಿಸ್ತಕ್ಕಂಥದ್ದು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಅಂಶ. ಅದರಿಂದ ಇದು ಪಾಶ್ಚಿಮಾತ್ಯ ಸಮಾಜಗಳಲ್ಲಿ ಕಂಡುಬರುವ ಆಧುನಿಕ ಕೇಂದ್ರ ಕುಟುಂಬಕ್ಕಿಂತ ಭಿನ್ನವಾಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಅಂದರೆ ಅವುಗಳನ್ನು ಮೂಲ ಕುಟುಂಬಕ್ಕೆ ಆತುಕೊಂಡಿರುವ ಅವಲಂಬಿತ ಕೇಂದ್ರ ಕುಟುಂಬಗಳೆನ್ನುವರು ಎನ್ನುವುದು ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಇಂತಹ ಕುಟುಂಬಗಳನ್ನು ಮೂಲ ಕುಟುಂಬಕ್ಕೆ ಆತುಕೊಂಡಿರುವ ಅವಲಂಬಿತ ಕೇಂದ್ರ ಕುಟುಂಬಗಳೆನ್ನುವುದು ಸೂಕ್ತ. ಅಂದರೆ ಮೂಲ ಕುಟುಂಬದ ನೆರಳಿನಲ್ಲಿ ಬದುಕ್ತಕ್ಕಂಥದ್ದು ಅಥವಾ ಮೂಲ ಕುಟುಂಬದ ಆಶ್ರಯದಲ್ಲಿ ಬದುಕ್ತಕ್ಕಂಥ ಕೇಂದ್ರ ಕುಟುಂಬ ಅಂತ ಕರೆಯೋದು ಸೂಕ್ತ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಅಗತ್ಯಕ್ಕೆ ಅನುಸರಿಸಿ ಅವಿಭಕ್ತ ಕುಟುಂಬದ ಕೆಲವು ಕಾರ್ಯಗಳನ್ನು ಇವು ನಿರ್ವಹಿಸಬಲ್ಲವುಗಳಾಗಿವೆ. ಅಂದರೆ ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಅವಿಭಕ್ತ ಕುಟುಂಬದ ಕೆಲಸ ಕಾರ್ಯಗಳನ್ನು ಈ ಒಂದು ನವೀನ ಸ್ಥಾನೀಯ ಕೇಂದ್ರ ಕುಟುಂಬಗಳು ನಿರ್ವಹಿಸ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ದರಿಂದ ಕಾರ್ಯಾತ್ಮಕ ವಿಭಕ್ತತೆ ಅವುಗಳ ಮುಖ್ಯ ಲಕ್ಷಣವಾಗಿ ಗೋಚರಿಸುವುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಅಂದರೆ ಕಾರ್ಯಾತ್ಮಕ ವಿಭಕ್ತತೆ ಅಂದರೆ ಏನಪ್ಪ ಅಂದರೆ ಬೇರೆ ಬೇರೆ ಕಡೆ ವಾಸ ಇದ್ದರೂ ಕೂಡ ತನ್ನ ಮೂಲ ಕುಟುಂಬದ ಸದಸ್ಯರಿಗೆ ನೆರವನ್ನು ನೀಡ್ತಕ್ಕಂಥದ್ದು, ಮೂಲ ಕುಟುಂಬದ ಸದಸ್ಯರ ಆದೇಶವನ್ನು ಪಾಲಿಸ್ತಕ್ಕಂಥದ್ದು, ಮೂಲ ಕುಟುಂಬದ ಸದಸ್ಯರ ಹೊಣೆಗಾರಿಕೆಗಳನ್ನು ನೆರವೇರಿಸ್ತಕ್ಕಂಥದ್ದು ಅಥವಾ ಮೂಲ ಕುಟುಂಬಗಳ ಬದ್ಧತೆಗಳನ್ನು ನೆರವೇರಿಸ್ತಕ್ಕಂಥದ್ದು ಈ ಒಂದು ನವೀನ ಸ್ಥಾನೀಯ ಕುಟುಂಬಗಳ ಕರ್ತವ್ಯವಾಗಿರುತ್ತದೆ. ಇದನ್ನೇ ಕಾರ್ಯಾತ್ಮಕ ಅವಿಭಕ್ತತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಟ್ಟಾರೆ ಹಿಂದೆ ಇದ್ದಂತಹ ಅವಿಭಕ್ತ ಕುಟುಂಬದ ಸಂರಚನೆಗೂ ಪ್ರಸ್ತುತ ಇರತಕ್ಕಂತಹ ಅವಿಭಕ್ತ ಕುಟುಂಬ ಅಥವಾ ಕೌಟುಂಬಿಕ ರಚನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಅಥವಾ ಗುರುತರವಾದ ಬದಲಾವಣೆಗಳನ್ನು ಗಮನಿಸ್ಬೋದು. ಅಂದರೆ ಹಿಂದೆ ಇದ್ದಂತಹ ಒಂದು ಸಂಪ್ರದಾಯ ಶರಣತಿ ಇರ್ಬೋದು, ಮೌಢ್ಯ ಇರ್ಬೋದು, ಅಥವಾ ಸ್ತ್ರೀ ಪುರುಷ ಭೇದ ಭಾವ ಇರ್ಬೋದು, ಅಥವಾ ಅಧಿಕಾರ ಇರ್ಬೋದು, ಈ ಅಂಶಗಳಲ್ಲಿ ಭಾಳಷ್ಟು ಬದಲಾವಣೆಗಳಾಗಿರ್ತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇದು ಬದಲಾವಣೆಗೆ ಹಲವಾರು ಕಾರಣಗಳು ಕೂಡ ಇದ್ದಾವೆ. ಒಟ್ಟಾರೆ ಹಿಂದೂ ಅವಿಭಕ್ತ ಕುಟುಂಬದ ಸಂರಚನೆಯಲ್ಲಿ ಈ ಮೇಲಿನ ಎಲ್ಲ ಬದಲಾವಣೆಗಳನ್ನು ಕೂಡ ನಾವು ಗಮನಿಸಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಈ ಒಂದು ಪಾಠವನ್ನು ಕೇಳಿದ್ದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಈ ಒಂದು ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಮಸ್ಕಾರ.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತಿಪ್ಪಟೂರು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗೇಂದ್ರಪ್ಪ ಇ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ಮತ್ತು ಸಂಕಲನ ರಶ್ಮಿ ಅಮ್ಮೆಂಬಳ.